ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮಿಕ್ಕಾಯೇಲನು ತನ್ನ ಜನರಿಗಾಗಿ ನಿಲ್ಲುವನು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ನಾವು ಮಿಕ್ಕಾಯೇಲ ಅಂದರೆ ಯಾರು, ಅದು ಯೇಸು ಸ್ವಾಮಿಯನ್ನು ಸೂಚಿಸುವಂತಿದ್ದಾಗಿದೆ. ಆತನ ಒಂದು ಸ್ಥಾನ ಏನು? ಆತನು ಈ ಲೋಕದಲ್ಲಿ ಸೇವೆಯನ್ನು ಮಾಡಿ ಪರಲೋಕಕ್ಕೆ ಏರಿ ಹೋಗಿ ಆತನು ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ಮಧ್ಯಸ್ಥಿಕೆ ಸೇವೆಯನ್ನು ಮಾಡುತ್ತಿದ್ದಾನೆ ಅನ್ನುವಂತಹ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಈ ಒಂದು ಸಂಚಿಕೆಯಲ್ಲಿ ದಾನಿಯೇಲನ ಪುಸ್ತಕ 12:1 ತಿಳಿಸುವಂತಹ ಮತ್ತೊಂದು ವಿಚಾರದ ಬಗ್ಗೆ ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ದಾನಿಯೇಲನ ಪುಸ್ತಕ 12:1 ಏನು ಹೇಳುವಂಥದ್ದಾಗಿದೆ? ನಿಮ್ಮ ಸತ್ಯವೇದವನ್ನು ದಾನಿಯೇಲನ ಪುಸ್ತಕ 12:1 ಕಡೆಗೆ ತಿರುಗಿಸಿರಿ. ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸುವಂಥದ್ದಾಗಿದೆ: ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕ್ಕಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದದಂದಿನಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರು ಅಂದರೆ ಜೀವದಾರ ಪಟ್ಟಿಯಲ್ಲಿ ಸಿಕ್ಕುವುದಿಲ್ಲವೋ ಅವರೆಲ್ಲರೂ ರಕ್ಷಿಸಲ್ಪಡುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ನಾವು ಗಮನಿಸುವ ಮುಖ್ಯವಾದಂಥ ವಿಚಾರ ಎಂದರೆ ಈ ಲೋಕಕ್ಕೆ ಒಂದು ಸಂಕಟ ಕಾಲ ಬರುವಂಥದ್ದಾಗಿದೆ. ಅದು ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಅವರು ರಕ್ಷಣೆ ಹೊಂದತಕ್ಕಂಥವರಾಗಿದ್ದಾರೆ. ಅವರಿಗೋಸ್ಕರ ಯೇಸು ಸ್ವಾಮಿ ಮಿಕ್ಕಾಯೇಲನು ನಿಲ್ಲುವಂಥವನಾಗಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ಗಮನಿಸಬೇಕಾದರೆ ನಾವು ಅಪೊಸ್ತಲರ ಕೃತ್ಯಗಳು 14:22 ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಪ್ರವೇಶಿಸಬೇಕಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಈ ವಾಕ್ಯದಲ್ಲಿ ನಾವು ಗಮನಿಸುವಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಪರಲೋಕ ರಾಜ್ಯಕ್ಕೆ ನಾವು ಪ್ರವೇಶಿಸಬೇಕೆಂದರೆ ಆ ಉಪದ್ರವಗಳನ್ನು, ಆ ಸಂಕಟಗಳನ್ನು, ಆ ನೋವುಗಳನ್ನು ನಾವು ತಾಳಿಕೊಂಡೇ ಹೋಗಬೇಕು ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಂಥ ಮಕ್ಕಳಿಗೆ ಈ ಲೋಕದಲ್ಲಿ ಅನೇಕ ಸಂಕಟ ಉಪದ್ರವ ಕಾಲ ಬರುವಂಥದ್ದಾಗಿದೆ. ಆದರೆ ದೇವರು ತನ್ನ ಮಕ್ಕಳನ್ನು ಕೈಬಿಡುವುದಿಲ್ಲ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೀರ್ತನೆಗಳು 34:19 ಓದುವುದಾದರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯಹೋವನು ಅವುಗಳೆಲ್ಲವುಗಳಿಂದ ಅವರನ್ನು ಬಿಡಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನೀತಿವಂತರಿಗೆ ಈ ಲೋಕದಲ್ಲಿ ಅನೇಕ ಕಷ್ಟಗಳು, ಅನೇಕ ಉಪದ್ರವಗಳು, ಅನೇಕ ಸಮಸ್ಯೆಗಳು ಬರುವಂಥದ್ದಾಗಿದೆ. ಆದರೂ ಸಹ ನಾವು ದೇವರ ವಾಕ್ಯದಲ್ಲಿ ನೋಡಿದಾಗೆ ಅವರಿಗೋಸ್ಕರ ಯಹೋವನು ಅಂದರೆ ದೇವರು ನಿಲ್ಲುವಂಥವನಾಗಿದ್ದಾನೆ. ಅವುಗಳಿಗೋಸ್ಕರ ಆತನು ಬಿಡುಗಡೆಯನ್ನು ಕೊಡುವಂಥವನಾಗಿದ್ದಾನೆ ಅವರಿಗೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಮಿಕ್ಕಾಯೇಲ ಅಂದರೆ ಯೇಸು ಸ್ವಾಮಿ ಹೇಳುವಂತಹ ವಿಚಾರವೇನು, ಯಾವ ಉದ್ದೇಶಕ್ಕೋಸ್ಕರ ಆತನು ಹೇಳುವಂಥವನಾಗಿದ್ದಾನೆ ಅಂದರೆ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಲೋಕ ಹಿಂದೆಂದೂ ಕೇಳರಿದಂತಹ ಒಂದು ಸಂಕಟ ಕಾಲ ಬರ್ತಕ್ಕಂಥದ್ದಾಗಿದೆ. ದೇವರ ಆಜ್ಞೆಗಳನ್ನು ಹಿಂಬಾಲಿಸಿ ನಡೀತಕ್ಕಂತಹ ಮಕ್ಕಳಿಗೆ ಒಂದು ಸಂಕಟ ಕಾಲ ಈ ಲೋಕದಲ್ಲಿ ಬರುವಂಥದ್ದಾಗಿದೆ. ಆ ಸಂಕಟ ಕಾಲ ಬರುವಂತಹ ಸಂದರ್ಭದಲ್ಲಿ ಯಾರ ಹೆಸರೆಲ್ಲವೂ ಸಹ ಆ ಜೀವದಾರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ, ಅಂದರೆ ನಾವು ಈಗಾಗಲೇ ನೋಡಿದೆವು, ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತು ಆ ನ್ಯಾಯಸ್ಥಾನದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆ ಸೇವೆಯನ್ನು ಮಾಡುವಂತವನಾಗಿದ್ದಾನೆ. ಆ ಮಧ್ಯಸ್ಥಿಕೆ ಸೇವೆಯಲ್ಲಿ ನಾವು ನೀತಿವಂತರು ಎಂಬುದಾಗಿ ಕಂಡು ಬಂದಂಥ ಸಂದರ್ಭದಲ್ಲಿ ನಮ್ಮ ಹೆಸರನ್ನು ಅಲ್ಲಿ ದೇವರು ಆ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯುವಂಥವನಾಗಿದ್ದಾನೆ. ಅಂದರೆ ಪ್ರಿಯ ಕೇಳುಗರೇ, ನಾವು ಇಲ್ಲಿ ಗಮನಿಸುವಂಥ ವಿಚಾರವೇನೆಂದರೆ ಪರಲೋಕದಲ್ಲಿ ಈಗ ನಮಗೆ ನ್ಯಾಯ ವಿಚಾರಣೆ ನಡೀತಕ್ಕಂಥದ್ದಾಗಿದೆ. ದೇವರು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವನ ಚರಿತ್ರೆಯನ್ನು ಪರಿಶೋಧಿಸಿ ನೋಡುವಂಥವನಾಗಿದ್ದಾನೆ. ಆ ಪರಿಶೋಧಿಸಿ ನೋಡುವಂತಹ ಸಂದರ್ಭದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರು ಎಂಬುದಾಗಿ ಕಂಡು ಬಂದಾಗ ನಮ್ಮ ಹೆಸರನ್ನು ದೇವರು ಆ ಒಂದು ಜೀವದಾರ ಪಟ್ಟಿಯಲ್ಲಿ ಬರೆಯುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೇ, ಆ ಒಂದು ಸಂಕಟ ಕಾಲ ಬರುವಂಥ ಸಂದರ್ಭದಲ್ಲಿ ಮಿಕಾಯೇಲನು ಆ ನೀತಿವಂತರು ಅಂದರೆ ಯಾರ ಹೆಸರು ಆ ಜೀವದಾರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಅವರಿಗೋಸ್ಕರ ನಿಲ್ಲುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ಪ್ರಕಟಣೆ ಪುಸ್ತಕ 14:6-7 ವಚನಗಳನ್ನು ಓದಬೇಕಾದರೆ ಅದರಲ್ಲಿ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ದೇವರು ಒಂದು ನಿತ್ಯ ಸುವಾರ್ತೆಯ ವಿಚಾರವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ತಿಳಿಯಪಡಿಸುವವನಾಗಿದ್ದಾನೆ. ಹಾಗಾಗಿ ಪರಲೋಕದಲ್ಲಿ ನ್ಯಾಯ ವಿಚಾರಣೆ ಆರಂಭವಾಗಿದೆ. ಪ್ರಿಯ ಕೇಳುಗರೆ, ಆ ನ್ಯಾಯ ವಿಚಾರಣೆ ಆರಂಭ ಆಗಿದೆ ಅಂದರೆ ಅದು ಮುಕ್ತಾಯ ಯಾವಾಗ ಆಗ್ತಕ್ಕಂಥದ್ದಾಗಿದೆ ಅಂದರೆ ಆತನು ನಮಗೋಸ್ಕರ ಮಧ್ಯಸ್ಥಿಕೆ ಸೇವೆಯನ್ನು ಮಾಡುವಂಥವನಾಗಿದ್ದಾನೆ, ತಂದೆಯ ಬಲಪಾಸದಲ್ಲಿ ಕುಳಿತು ಮಾಡುವಂಥವನಾಗಿದ್ದಾನೆ. ಅಂದರೆ ಆತನು ನಿಲ್ಲುವವನಾಗಿದ್ದಾನೆ ಅಂದರೆ ಆ ಒಂದು ನ್ಯಾಯ ವಿಚಾರಣೆ ಮುಗಿಯಿತು ಅನ್ನುವಂತಹ ಅರ್ಥವನ್ನು ಇದು ಕೊಡುವಂಥದ್ದಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಯಹೂದ್ಯರಿಗೆ ಯಾವ ರೀತಿಯಲ್ಲಿ ಈ ಒಂದು ನ್ಯಾಯ ವಿಚಾರಣೆ ಅವರಿಗೆ ಕೊಟ್ಟಿದ್ದಂತಹ ಕೃಪೆ ಕಾಲ ಮುಗಿಯಿತು ಅನ್ನುವುದಕ್ಕೋಸ್ಕರ ನಮಗೆ ಸತ್ಯವೇದದಲ್ಲಿ ಒಂದು ಚಿತ್ರಣವನ್ನು ಕೊಡಲ್ಪಟ್ಟಿದೆ. ಆ ಚಿತ್ರಣವನ್ನು ನಾವು ಎಲ್ಲಿ ನೋಡುವಂಥವರಾಗಿದ್ದೇವೆ ಅಂದರೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅಪೊಸ್ತಲರ ಕೃತ್ಯಗಳು 7:55-56 ವಚನಗಳನ್ನು ಓದುವುದಾದರೆ ಅದರಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸುವಂಥದ್ದಾಗಿದೆ. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಅಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ನಾವು ಗಮನಿಸುವಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ಸ್ಟೀಫನನನ್ನು ಕಲ್ಲೆಸೆದು ಕೊಲ್ಲುವಂತಹ ಸಂದರ್ಭದಲ್ಲಿ, ಅಂದರೆ ಕ್ರಿಸ್ತ ಶಕ 34 ಸ್ಟೀಫನನ್ನು ಕಲ್ಲೆಸೆದು ಯೂದರು ಕೊಲ್ಲುವಂಥವರಾಗಿದ್ದಾರೆ. ಅವರಿಗೆ ಕೊಟ್ಟಿದ್ದಂತಹ 70 ಪ್ರವಾದನೆ, ಆ 70 ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದಕ್ಕೆ ಯೂದರಿಗೆ ಕೊಟ್ಟಿದ್ದಂತಹ ಒಂದು ಕಾಲ ಸಮಯ, ಒಂದು ಕೃಪೆ ಕಾಲ ಸಮಯ. ಆ ಕೃಪೆ ಕಾಲ ಮುಗಿಯುವಂತಹ ಸಂದರ್ಭದಲ್ಲಿ ದೇವರು ತನ್ನ ಸೇವಕನಾದಂಥ ಸ್ಟೀಫನನನ್ನು ಯೂದರ ಬಳಿಗೆ ಕಳಿಸಿ ಆ ಒಂದು ಸುವಾರ್ತೆಯನ್ನು ಸಾರುವಂಥವನಾಗಿದ್ದಾನೆ. ಆದರೆ ಅಲ್ಲಿನ ಜನಗಳು ಆ ಸುವಾರ್ತೆಯನ್ನು ಅಂಗೀಕರಿಸಿಕೊಳ್ಳದೆ ಆತನನ್ನು ಕಲ್ಲೆಸೆದು ಕೊಲ್ಲುವಂಥವರಾಗಿದ್ದಾರೆ. ಆ ಕಲ್ಲೆಸೆದು ಕೊಲ್ಲುವಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಸ್ಟೀಫನ ಅವರಿಗೋಸ್ಕರ ಪ್ರಾರ್ಥಿಸುವಂಥವನಾಗಿದ್ದಾನೆ. ಸ್ಟೀಫನನು ಯಾವಾಗ ಅವನಿಗೋಸ್ಕರ ಪ್ರಾರ್ಥಿಸುವಂಥವನಾಗಿದ್ದಾನೋ ಆವಾಗ ಪರಲೋಕದಲ್ಲಿ ಯೇಸು ಸ್ವಾಮಿ ಮನುಷ್ಯಕುಮಾರನು ತಂದೆಯ ಬಲಪಾಸದಲ್ಲಿ ನಿಂತಿರುವಂಥದ್ದನ್ನು ಆತನು ಗಮನಿಸುವಂಥವನಾಗಿದ್ದಾನೆ. ಅಂದರೆ ಅರ್ಥ ಏನು ಪ್ರಿಯ ಕೇಳುಗರೇ? ಆತನು ಕೂತಿದ್ದಾನೆ ಅಂದರೆ ನ್ಯಾಯ ವಿಚಾರಣೆ ಮಾಡುವಂಥವನಾಗಿದ್ದಾನೆ ಎಂದು ಅರ್ಥ. ಆತನು ನಿಂತಿದ್ದಾನೆ ಅಂದರೆ ಆ ನ್ಯಾಯ ವಿಚಾರಣೆ ಮುಗಿತು, ಇನ್ನು ತೀರ್ಪು ಕೊಡಲಿಕ್ಕೆ ಬರತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ಸ್ಟೀಫನನ್ನು ಕೊಲೆ ಮಾಡುವುದರ ಮೂಲಕವಾಗಿ ಯೂದರಿಗೆ ಒಂದು ರಾಷ್ಟ್ರವಾಗಿ ದೇವರು ನೀಡಿದಂತಹ ಆ ಒಂದು ಕೃಪೆ ಕಾಲ ಮುಕ್ತಾಯವಾಯಿತು. ಅದೇ ವಿಚಾರವನ್ನು ನಾವು ಇಲ್ಲಿ ಮಿಕಾಯೇಲನು ಅಂದರೆ ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತು ನ್ಯಾಯ ವಿಚಾರಣೆ ಮಾಡುವಂಥವನಾಗಿದ್ದಾನೆ. ನಮಗೋಸ್ಕರ ಮಧ್ಯಸ್ಥಿಕೆ ಸೇವೆಯನ್ನು ಮಾಡುವಂಥವನಾಗಿದ್ದಾನೆ. ಅದು ಮುಗಿಯಿತು ಅಂದರೆ ಆತನು ನಿಲ್ಲುವಂಥವನಾಗಿದ್ದಾನೆ. ಆತನು ನಿಲ್ಲುವಂಥವನಾಗಿದ್ದಾನೆ ಅಂದರೆ ಕೃಪೆ ಕಾಲ ಮುಗಿಯಿತು ಅಂದರೆ ನೀತಿವಂತರನ್ನು ಅನೀತಿವಂತರನ್ನು ಬೇರ್ಪಡಿಸ್ತಕ್ಕಂಥ ಕಾಲ. ಅದಕ್ಕೋಸ್ಕರವೇ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 22:11 ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಇದು ಯಾವಾಗ ಅಂದರೆ ಆ ಕೃಪೆ ಕಾಲ ಮುಗಿದ ನಂತರ, ಯೇಸು ಸ್ವಾಮಿಯ ಮಧ್ಯಸ್ಥಿಕೆ ಕಾರ್ಯ ಮುಗಿದು ಆತನು ನಿಂತುಕೊಳ್ಳುವಂಥವನಾಗಿದ್ದಾನೆ ಎಂದರೆ ಆವಾಗ ಈ ಕಾರ್ಯ ನಡೆಯುವಂಥದ್ದಾಗಿದೆ. ಕೇಳುಗರೆ, ಅಂತಹ ಸಂದರ್ಭದಲ್ಲಿಯೇ ಈ ಲೋಕಕ್ಕೆ ಒಂದು ಮಹಾ ಉಪದ್ರವ ಬರ್ತಕ್ಕಂಥದ್ದಾಗಿದೆ. ಆ ಉಪದ್ರವದಿಂದ ತನ್ನ ಮಕ್ಕಳನ್ನು ಬಿಡಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ನಿಲ್ಲುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು. ಅದರಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾವು ಗಮನಿಸುವುದಾದರೆ, ಮೊದಲನೇದಾಗಿ ಅಜರ್ಯ, ಅನನ್ಯ, ಮಿಷಾಯೇಲ್ ಅನ್ನುವಂತಹ ಈ ಒಂದು ಸಹೋದರರು ಆ ಒಂದು ನೆಬುಕದ್ನೆಜರ್ ನಿಲ್ಲಿಸಿದಂತಹ ಆ ಒಂದು ಬಂಗಾರದ ವಿಗ್ರಹಕ್ಕೆ ಅಡ್ಡ ಬೀಳದೆ ಹೋದ ಕಾರಣದಿಂದ ಅವರನ್ನು ದಗದಗನೆ ಉರಿಯುವಂತಹ ಆ ಒಂದು ಬೆಂಕಿಯ ಗಂಧಕಕ್ಕೆ ಹಾಕಲಾಯಿತು. ಆದರೆ ಆ ಒಂದು ಉಪದ್ರವದ ನಡುವೆಯೂ ಸಹ ಯಾರು ಆತನ ಸಂಗಡ ಇದ್ದರು, ಅವರ ಸಂಗಡ ಇದ್ದರು ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದಾನಿಯೇಲನ ಪ್ರವಾದನೆ ಗ್ರಂಥ 3:25 ನಾವು ಗಮನಿಸುವುದಾದರೆ, ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆ ಉಪದ್ರವ, ಆ ಬೆಂಕಿಯ ಗಂಧಕಕ್ಕೆ ಶಾದ್ರಕ್, ಮೇಶಕ್, ಅಭಿನೆಗೋ ಅಂತಕ್ಕಂತಹ ಆ ಮೂರು ಜನರನ್ನು ಹಾಕಿದರು. ಆದರೆ ರಾಜ ನೋಡುವಂಥವನಾಗಿದ್ದಾನೆ, ನಾಲ್ಕನೇ ವ್ಯಕ್ತಿ ದೇವಕುಮಾರನಂತಿದ್ದಾನೆ ಎಂಬುದಾಗಿ. ಆ ದೇವಕುಮಾರ ಯಾರು? ಆ ದೇವಕುಮಾರ ಯಾರು ಅಂದರೆ ಯೇಸು ಸ್ವಾಮಿಯನ್ನು ಸೂಚಿಸುವಂತಿದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅಂತಹ ಉಪದ್ರವದ ಕಾಲದಲ್ಲಿ ಯಾರು ತನ್ನ ಮಕ್ಕಳ ಜೊತೆ ನಿಂತನು ಅಂದರೆ ಯೇಸು ಸ್ವಾಮಿ ನಿಂತನು ಎಂಬುದಾಗಿ ನಾವು ನೋಡತಕ್ಕಂಥರಾಗಿದ್ದೇವೆ. ಇದೇ ದಾನಿಯೇಲನ ಪುಸ್ತಕದಲ್ಲಿ 6:00 ದಾನಿಯೇಲನಿಗೂ ಸಹ ಒಂದು ಉಪದ್ರವ ಬಂತು. ಆತನನ್ನು ಸಿಂಹದ ಗವಿಗೆ ಹಾಕಿದರು. ಆ ಸಿಂಹದ ಗವಿಗೆ ಹಾಕಿದಾಗಲೂ ಸಹ ಆತನನ್ನು ಕಾಪಾಡಿದಂತಹ ವ್ಯಕ್ತಿ ಯಾರು ಅಂದರೆ ದೇವರು ತನ್ನ ದೂತರನ್ನು ಕಳಿಸಿ ಆ ಸಿಂಹಗಳ ಬಾಯಿಯನ್ನು ಕಟ್ಟಿಹಾಕುವುದರ ಮೂಲಕವಾಗಿ ದಾನಿಯೇಲನನ್ನು ಕಾಪಾಡಿದನು. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುವರೆ, ಆ ಒಂದು ಸಂಕಟ ಕಾಲ ಬರ್ತಕ್ಕಂಥದ್ದಾಗಿದೆ, ಆ ಒಂದು ಉಪದ್ರವ ಕಾಲ ಬರ್ತಕ್ಕಂಥದ್ದಾಗಿದೆ. ಆ ಉಪದ್ರವ ಕಾಲ ಬರುವಾಗ ಯಾರು ನಿಲ್ಲುವಂಥವರಾಗಿದ್ದಾರೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮಿಕ್ಕಾಯೇಲನು ಅಂದರೆ ಯೇಸು ಸ್ವಾಮಿ ತನ್ನ ಜನರಿಗೋಸ್ಕರ ನಿಲ್ಲುವಂಥವನಾಗಿದ್ದಾನೆ ಎಂಬುದಾಗಿ. ಅದನ್ನೇ ನಾವು ಕೀರ್ತನೆಗಳ ಪುಸ್ತಕ 34:19 ಓದಿದ್ದೆವು. ಪ್ರಿಯ ಕೇಳುಗರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವುಗಳಿಂದ ಆತನು ಬಿಡುಗಡೆ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಇನ್ನೂ ಸಹ ಪೌಲ ಮತ್ತು ಸೀಲನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೌಲ ಮತ್ತು ಸೀಲರು ಆ ಒಂದು ಫಿಲಿಪಿಯನ್ ಅಂತಕ್ಕಂತಹ ಆ ಒಂದು ಪಟ್ಟಣದಲ್ಲಿ ಸುವಾರ್ತೆಯನ್ನು ಸಾರುವಂಥ ಸಂದರ್ಭದಲ್ಲಿ ಅವರನ್ನು ತೆಗೆದುಕೊಂಡು ಹೋಗಿ ಆ ಫಿಲಿಪಿಯ ಒಂದು ಸೆರೆಯಲ್ಲಿ ಹಾಕಲಾಯಿತು. ಆ ಫಿಲಿಪಿಯ ಸೆರೆಯಲ್ಲಿ ಹಾಕಿದ ಸಂದರ್ಭದಲ್ಲಿ ಸಹ ಅವರು ದೇವರನ್ನು ಸ್ತುತಿಸಿದರು, ದೇವರನ್ನು ಕೊಂಡಾಡಿದರು, ದೇವರನ್ನು ಮಹಿಮೆ ಪಡಿಸಿದರು. ಆ ಒಂದು ಸಮಯದಲ್ಲಿ ಮಹಾಭೂಕಂಪ ಆಗಿ ಆ ಒಂದು ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಟ್ಟವು. ಆ ಸೆರೆಮನೆಯ ಬಾಗಿಲು ತೆಗೆಯಲ್ಪಟ್ಟ ಸಂದರ್ಭವನ್ನು ನೋಡಿದಂತಹ ಆ ಒಂದು ಜೈಲಿನ ದಂಡನಾಯಕನು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಇದ್ದನು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇನ್ನು ಪೇತ್ರನ ಜೀವಿತದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಪೊಸ್ತಲರ ಕೃತ್ಯಗಳು 12 ನಾವು ನೋಡಬೇಕಾದ್ರೆ ಪೇತ್ರನನ್ನು ಸಹ ಆ ಒಂದು ಸೆರೆಮನೆಗೆ ಹಾಕಲಾಯಿತು. ಆ ಸಂದರ್ಭದಲ್ಲೂ ಸಹ ದೇವದೂತರೇ ಬಂದು ಆ ಒಂದು ಸೆರೆಮನೆಯ ಬಾಗಿಲುಗಳನ್ನು ತೆಗೆಯುವುದರ ಮೂಲಕವಾಗಿ ಆತನನ್ನು ಕರೆದುಕೊಂಡು ಹೋಗುವಂಥವರಾಗಿದ್ದಾರೆ. ಹೇಗೆ ಅಜರಾಯ, ಹನನಾಯ, ಮಿಷಾಯೇಲ್ ಅಂತಕ್ಕಂತಹ ಆ ಮೂರು ಸಹೋದರರಿಗೆ ನಡೆಯಿತು, ಹೇಗೆ ದಾನಿಯೇಲನಿಗೆ ನಡೆಯಿತು, ಅದೇ ರೀತಿಯಾದಂಥ ಕಾರ್ಯ ಕೊನೆ ಕಾಲದಲ್ಲಿ ನಡೆಯುವಂಥದ್ದಾಗಿದೆ. ಅವರನ್ನು ಆರಾಧನೆ ವಿಚಾರದಲ್ಲಿ ಆ ಒಂದು ಬಂಗಾರದ ವಿಗ್ರಹಕ್ಕೆ ಅಡ್ಡ ಬಿಡದೆ ಆರಾಧಿಸದೆ ಹೋದ ಕಾರಣದಿಂದ ಆ ಮೂರು ಜನ ಸಹೋದರರನ್ನು ಆ ಒಂದು ದಗದಗನೆ ಉರಿಯುವಂತಹ ಬೆಂಕಿಯ ಗಂಧಕಕ್ಕೆ ಹಾಕಲಾಯಿತು. ಆದರೆ ಯೇಸು ಸ್ವಾಮಿ ಅವರ ಮಧ್ಯೆ ನಿಂತು ಅವರನ್ನು ಬಿಡಿಸಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲೂ ಸಹ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಮೊದಲ ಮೃಗ ಮತ್ತು ಎರಡನೇ ಮೃಗ ಅನ್ನುವಂತಹ ಮೊದಲನೇ ಮೃಗ ಇದಕ್ಕಿಂತ ಮೊದಲೇ ನಾವು ನೋಡಿದ್ದೇವೆ ಪ್ರಿಯ ಕೇಳುಗರೆ. ಅದು ಪೋಪ್ ಮಾರ್ಗದ ಕಥೋಲಿಕ ಸಭೆಯನ್ನು ಸೂಚಿಸುವಂಥದ್ದಾಗಿದೆ. ಎರಡನೇ ಮೃಗ ಅದು ಅಮೆರಿಕ ಸಂಸ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ಆ ಎರಡು ಮೃಗಗಳು ಸೇರಿಕೊಂಡು ಈ ಲೋಕಕ್ಕೆ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ, ಅಂದರೆ ನಾಲ್ಕನೇ ಆಜ್ಞೆ ಸಬ್ಬತ್ತಿನ ಆಜ್ಞೆಗೆ ವಿರುದ್ಧವಾಗಿ ಒಂದು ಆಜ್ಞೆಯನ್ನು ತರತಕ್ಕಂಥರಾಗಿದ್ದಾರೆ. ಮೊದಲನೇ ದಿನ ಭಾನುವಾರ ಪವಿತ್ರತೆಯನ್ನು ಉಂಟು ಮಾಡಿದ್ದೇವೆ ಎಂದು ಹೇಳಿ ಅವರು ಭಾನುವಾರವನ್ನು ಆರಾಧನೆ ಮಾಡಬೇಕು, ಅದು ವಿಶ್ರಾಂತಿ ದಿನ ಎಂಬುದಾಗಿ ನಾಲ್ಕನೇ ಆಜ್ಞೆ ಸಬ್ಬತ್ತಿನ ಆಜ್ಞೆ ಅದು ಏಳನೇ ದಿನ ಶನಿವಾರ ಆ ಆಜ್ಞೆಗೆ ವಿರುದ್ಧವಾಗಿ ಈ ಮೃಗಗಳು ಸೇರಿ ತರುವಂಥದ್ದಾಗಿದೆ ಒಂದು ಕಾನೂನನ್ನು. ಯಾರೆಲ್ಲ ಆ ಕಾನೂನಿಗೆ ಒಳಪಡುವುದಿಲ್ಲವೋ, ಯಾರೆಲ್ಲ ಆ ಮೊದಲನೇ ದಿನ ಭಾನುವಾರವನ್ನು ಆರಾಧಿಸುವುದಿಲ್ಲವೋ, ಹೇಗೆ ಆ ಒಂದು ಶಾದ್ರಕ್ ಮೇಷಕ್ ಅಭಿಜ್ಞೆಗೂ ಅವರಿಗೆ ಬಂದಂಥ ದಂಡನೆಯನ್ನು ಈ ಮಕ್ಕಳಿಗೂ ಕೊಡುವಂಥವರಾಗಿದ್ದಾರೆ. ದಾನಿಯೇಲನಿಗೆ ಬಂದಂತಹ ಅದೇ ದಂಡನೆಯನ್ನು ಈ ಮಕ್ಕಳಿಗೂ ಸಹ ಕೊಡುವಂಥವರಾಗಿದ್ದಾರೆ ಕೊನೆಯ ಕಾಲದಲ್ಲಿ ಪ್ರಿಯ ಕೇಳುವರೆ. ಅದಕ್ಕೋಸ್ಕರವೇ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 8ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಜಗತ್ತುತ್ಪತ್ತಿಗೂ ಮೊದಲೇ ಕುಯ್ಯಲ್ಪಟ್ಟಂತಹ ಕುರಿಮರಿಯಾದ ತನ್ನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಬರೆದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ನೋಡಿದೆವು ಪ್ರಿಯ ಕೇಳುಗರೆ, ಮಿಕಾಯಿಲನು ಕೊನೆ ಕಾಲದಲ್ಲಿ ಈ ಒಂದು ಭಾನುವಾರ ಆಚರಣೆ ಕಾನೂನು ಬರುವಂತಹ ಸಂದರ್ಭದಲ್ಲಿ ಉಪದ್ರವ ಈ ಲೋಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಆ ಉಪದ್ರವ ಬರುವಂಥದ್ದಲ್ಲಿ ಮಿಕಾಯಿಲನು ತನ್ನ ಮಕ್ಕಳಿಗೋಸ್ಕರ, ಅಂದರೆ ಯಾರ ಹೆಸರೆಲ್ಲ ಜೀವದರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಆ ಮಕ್ಕಳಿಗೋಸ್ಕರ ನಿಲ್ಲುವಂಥವನಾಗಿದ್ದಾನೆ. ಆದರೆ ಯಾರ ಹೆಸರು ಜೀವದರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿಲ್ಲವೋ ಅವರೆಲ್ಲರೂ ಸಹ ಯಾರನ್ನ ನಮಸ್ಕರಿಸುವಂಥವರಾಗಿದ್ದಾರೆ, ಯಾರನ್ನ ಆರಾಧಿಸುವಂಥವರಾಗಿದ್ದಾರೆ ಅಂದರೆ ಆ ಮೃಗವನ್ನು ಆರಾಧಿಸುವಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಆ ನ್ಯಾಯ ವಿಚಾರಣೆ ಮಾಡುವಂತಹ ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸಿರತಕ್ಕಂತಹ ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥವನಾಗಿದ್ದಾನೆ. ಅಂದರೆ ನನ್ನ ಮಗಳೇ ಮಗನೇ, ನಿನ್ನ ಪಾಪಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಾ, ನನ್ನಲ್ಲಿ ಹೇಳು, ಆ ಪಾಪಗಳನ್ನು ಬಿಟ್ಟು ಬಿಡು, ನಾನು ನಿನಗೋಸ್ಕರ ಮರಣವನ್ನು ಹೊಂದಿದ್ದೇನೆ, ಆ ರಕ್ತದ ಮುಖಾಂತರವಾಗಿ ನಿನ್ನ ಪಾಪಗಳನ್ನು ನಾನು ಶುದ್ಧಿ ಮಾಡ್ತಕ್ಕಂಥವನಾಗಿದ್ದೇನೆ, ನೀನು ನನ್ನ ರಕ್ತದ ಮುಖಾಂತರವಾಗಿ ಪಾಪಗಳನ್ನು ತೊಳೆದುಕೊಂಡು ಪರಿಶುದ್ಧನಾಗು, ಆವಾಗ ನಿನ್ನ ಹೆಸರನ್ನು ನಾನು ತಂದೆ ಮುಂದೆ ವಿಜ್ಞಾಪಿಸುವುದರ ಮೂಲಕವಾಗಿ ನಿನ್ನ ಹೆಸರನ್ನು ಜೀವದರ ಪಟ್ಟಿಯಲ್ಲಿ ಬರೆದಿರ್ತಕ್ಕಂಥವನಾಗಿದ್ದೇನೆ, ನೀನು ನೀತಿವಂತನೆಂದು ಕಂಡು ಬರತಕ್ಕಂಥದ್ದಾಗಿದೆಯಾ, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಿರ್ತೀಯಾ, ನಿನಗೋಸ್ಕರ ನಾನು ಮರಣವನ್ನು ಹೊಂದಿದ್ದೇನೆ, ಬಾ ಮಗಳೇ ಮಗನೇ ಎಂಬುದಾಗಿ ಯೇಸು ಸ್ವಾಮಿ ಕರೆಯುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇದು ನಮಗೆ ಕೊಟ್ಟಿರತಕ್ಕಂತಹ ಕೃಪೆ ಕಾಲ. ಹೇಗೆ ಯಹೂದ್ಯರಿಗೆ ಕೃಪೆ ಕಾಲವನ್ನು ಕೊಡಲ್ಪಟ್ಟು ಅವರು ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದ ನಿಮಿತ್ತವಾಗಿ ಅವರ ರಾಜ್ಯವೇ ತಿರಸ್ಕರಿಸಲ್ಪಟ್ಟಿತೋ, ಅದೇ ರೀತಿಯಾಗಿ ನಮ್ಮ ಒಬ್ಬೊಬ್ಬರಿಗೂ ಸಹ ದೇವರು ಈ ಕೃಪೆ ಕಾಲವನ್ನು ಕೊಟ್ಟಿದ್ದಾನೆ. ಈ ಕೃಪೆ ಕಾಲದಲ್ಲಿ ನಾವು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನಮ್ಮ ಪಾಪಗಳನ್ನೆಲ್ಲ ಆತನ ಬಳಿಗೆ ತಂದು ಒಪ್ಪಿಸಿ ಅರಕೆ ಇಟ್ಟು ಬಿಟ್ಟು ಬಿಟ್ಟು ಆತನನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನಂತೆ ನಡೆಯುವುದಾದರೆ ಆತನು ನಮ್ಮ ಹೆಸರನ್ನು ಜೀವದಾರ ಪಟ್ಟಿಯಲ್ಲಿ ಬರೀತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಆತನಂತೆ ನಡೆಯುವುದು ಅಂದರೆ ಆತನು ಹೇಗೆ ತನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಲೋಕದಲ್ಲಿ ಜೀವಿಸಿದನೋ ಅದೇ ರೀತಿಯಾಗಿ ನಾವು ಸಹ ಆತನ ಆಜ್ಞೆಗಳಿಗೆ ಕೊನೆಯ ಕಾಲದಲ್ಲಿ ವಿಧೇಯರಾಗಿ ಜೀವಿಸಬೇಕು. ಆವಾಗ ನಮ್ಮ ಹೆಸರು ಆ ಜೀವದಾರ ಪಟ್ಟಿಯಲ್ಲಿ ಹಾಗೆ ಸ್ಥಿರವಾಗಿ ಉಳಿದುಕೊಳ್ತಕ್ಕಂಥದ್ದಾಗಿದೆ. ಬರೆಯಲ್ಪಟ್ಟು ಆ ಸಂಕಟ ಕಾಲ ಬಂದಾಗಲೂ ಸಹ ನಾವು ಕ್ರಿಸ್ತನ ನಂಬಿಕೆಯಿಂದ ದೂರ ಹೋಗುವುದಿಲ್ಲ, ಆತನ ಆಜ್ಞೆಗಳನ್ನು ಬಿಟ್ಟು ನಾವು ದೂರ ಹೋಗುವುದಿಲ್ಲ, ಆತನನ್ನು ಆರಾಧಿಸುವಂಥವರಾಗಿದ್ದೇವೆ, ಆತನ ದಿನವನ್ನು ಕೈಗೊಂಡು ನಡೆಯುವಂಥವರಾಗಿದ್ದೇವೆ. ಇಲ್ಲ ಅಂದರೆ ಪ್ರಿಯ ಕೇಳುಗರೆ, ನಮ್ಮ ಹೆಸರನ್ನು ಆ ಜೀವದರ ಪಟ್ಟಿಯಿಂದ ದೇವರು ಅಳಿಸಿ ಹಾಕುವಂಥವನಾಗಿದ್ದಾನೆ. ಯಾರ ಹೆಸರು ಜೀವದರ ಪಟ್ಟಿಯಲ್ಲಿ ಬರೆಯಲ್ಪಡುವುದಿಲ್ಲವೋ ಅವರೆಲ್ಲರೂ ಸಹ ಈ ಒಂದು ವಿಗ್ರಹಕ್ಕೆ ನಮಸ್ಕರಿಸತಕ್ಕಂಥವರಾಗಿದ್ದಾರೆ, ಈ ಒಂದು ಮೃಗಕ್ಕೆ ನಮಸ್ಕರಿಸುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಆತನು ನಮಗೋಸ್ಕರ ನಿಲ್ಲುವಂಥವನಾಗಿದ್ದಾನೆ ಅಂದರೆ ಅರ್ಥ ಏನು ಪ್ರಿಯ ಕೇಳುಗರೆ? ಆತನು ನಮಗೋಸ್ಕರ ನಿಲ್ಲುವಂಥವನಾಗಿದ್ದಾನೆ ಅಂದರೆ ಆತನು ತನ್ನ ಮಕ್ಕಳಿಗೋಸ್ಕರ ರಾಜ್ಯವನ್ನು ಸ್ಥಿರಪಡಿಸುವಂಥವನಾಗಿದ್ದಾನೆ. ನಾವು ದಾನಿಯೇಲನ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ಆ ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದಲ್ಲಿ ಓದಬೇಕಾದರೆ ಅಲ್ಲಿ ಅನೇಕ ರಾಜ್ಯಗಳು ಹೇಳುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ರಾಜ್ಯಗಳೆಲ್ಲ ಮುಗಿದ ನಂತರ ಅಲ್ಲಿ ಒಂದು ಗುಂಡು ಬಂಡೆ ಬಂದು ಆ ಒಂದು ಕಾಲಿಗೆ ಅಪ್ಪಳಿಸುವಂಥದ್ದಾಗಿದೆ. ಆ ಎಲ್ಲ ರಾಜ್ಯಗಳು ಚದುರಿ ಹೋಗಿ ದೇವರ ರಾಜ್ಯ ಸ್ಥಾಪ ಆಗ್ತಕ್ಕಂಥದ್ದಾಗಿದೆ. ಅಂದರೆ ತನ್ನ ಮಕ್ಕಳಿಗೋಸ್ಕರ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರ ಆತನು ನಿಲ್ಲುವಂಥವನಾಗಿದ್ದಾನೆ ಪ್ರಿಯ ಕೇಳುಗರೆ. ಹಾಗಾಗಿ ಯೇಸು ಸ್ವಾಮಿ ಕೊನೆಯ ಕಾಲದಲ್ಲಿ ಮಿಕಾಯೇಲನು ತನ್ನ ಮಕ್ಕಳಿಗೋಸ್ಕರ ನಿಲ್ಲುವಂಥವನಾಗಿದ್ದಾನೆ ಎಂದರೆ ತನ್ನ ಮಕ್ಕಳಿಗೆ ಬರ್ತಕ್ಕಂಥ ಉಪದ್ರವದಿಂದ ಬಿಡುಗಡೆ ಮಾಡಲು ಆತನು ನಿಲ್ಲುವಂಥವನಾಗಿದ್ದಾನೆ ಎಂದರೆ ಆತನ ಮಕ್ಕಳಿಗೆ ತನ್ನ ರಾಜ್ಯವನ್ನು ನೀಡುವುದಕ್ಕೋಸ್ಕರ ನಿಲ್ಲುವಂಥವನಾಗಿದ್ದಾನೆ. ಹಾಗಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಚನವನ್ನು ಓದುವುದಾದರೆ, ಯಾವನಾದರೂ ನೇಗಿಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂದು ಹೇಳಿದನು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನೀವು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಿದ್ದೀರಾ? ಕೊನೆಯವರೆಗೂ ಸಹ ಆತನ ಮೇಲೆ ಇಟ್ಟಿರತಕ್ಕಂಥ ನಂಬಿಕೆಯನ್ನು ಕಳೆದುಕೊಳ್ಳದೆ ಹಿಂತಿರುಗಿ ನೋಡದೆ ಪ್ರಿಯರೇ ಆತನನ್ನು ಹಿಂಬಾಲಿಸುವುದಾದರೆ ಆತನು ನಿಮಗೋಸ್ಕರ ನಿಲ್ಲುವಂಥವನಾಗಿದ್ದಾನೆ. ಹೌದು, ನಾನು ಆತನನ್ನು ಹಿಂಬಾಲಿಸುತ್ತೇನೆ, ಆತನು ನನಗೋಸ್ಕರ ನಿಲ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನೀವು ನಿರ್ಧರಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ನೀನು ಆ ನ್ಯಾಯ ವಿಚಾರಣೆಯನ್ನು ಮುಗಿಸಿ ನಮಗೋಸ್ಕರ ನಿಲ್ಲುವಂಥ ದೇವರಾಗಿದ್ದೀಯ ಸ್ವಾಮಿ. ಆ ಉಪದ್ರವದಿಂದ ಬಿಡುಗಡೆಯನ್ನು ಮಾಡುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಕೊಟ್ಟಿದ್ದಿಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಅಪ್ಪ, ನಿನ್ನ ಮಕ್ಕಳು ನಿನ್ನ ಹಿಂಬಾಲಿಸುತ್ತಿರುವಾಗ ಸ್ವಾಮಿ ಆ ಮಕ್ಕಳಿಗೋಸ್ಕರನೇ ನಿಲ್ಲು ಸ್ವಾಮಿ. ಇದೋ ಕ್ರಿಸ್ತ ನಮಗೋಸ್ಕರ ನಿಲ್ಲತಕ್ಕಂಥವನಾಗಿದ್ದಾನೆ. ಆತನ ರಾಜ್ಯದಲ್ಲಿ ನಾನು ಸ್ಥಿರವಾಗಿ ಪ್ರವೇಶಿಸಬೇಕು, ಆತನ ರಾಜ್ಯದಲ್ಲಿ ನಾನು ವಾಸಿಸಬೇಕೆಂಬುದಾಗಿ ನಿರ್ಧರಿಸತಕ್ಕಂಥ ಆ ಮಕ್ಕಳ ಹೆಸರನ್ನು ಸ್ವಾಮಿ ನೀನು ಜೀವಧಾರ ಪಟ್ಟಿಯಲ್ಲಿ ಬರೆ. ಆ ನಿಮಿತ್ತವಾಗಿ ಆ ಉಪದ್ರವದಿಂದ ನಾವು ತಪ್ಪಿಸಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಿ ನಿನ್ನೊಂದಿಗೆ ನೆಲೆಗೊಳ್ಳುವಂತಹ ಭಾಗ್ಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231ಗೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಾನಿನ್ನನು ಬಿಟ್ಟು ಬಾಳಲಾರೇನು, ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು